ತಪಸ್ಸಿನ ಎರಡನೆಯ ದಿನ ಮುಗಿಯಿತು. ದಿನ ಇಡೀ ಕೆಲಸ ಮಾಡುತ್ತಿದ್ದೀರಿ, ಪರಿಶ್ರಮ ಮಾಡುತ್ತಿದ್ದೀರಿ, ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇದ್ದೀರಿ, ಮತ್ತು ಸಂಜೆ ಸ್ವಲ್ಪ ಹೊತ್ತು ಈ ಧರ್ಮಚರ್ಚೆ. ಹೇಗೆ ಬೆಳಿಗ್ಗೆ ಧರ್ಮಚರ್ಚೆಯೋ ಸಂಜೆಯೂ ಹಾಗೆ. ಧರ್ಮ ಎಂದರೆ ಏನೆಂದು ತಿಳಿಯಲು ಮತ್ತು ಧರ್ಮವನ್ನು ಹೇಗೆ ಧಾರಣೆ ಮಾಡಬೇಕೆಂದು ತಿಳಿಯಲು ಈ ಚರ್ಚೆ. ಇದರ ಸಾಧನೆ ಹೇಗೆ ಮಾಡಬೇಕೆಂದು ತಿಳಿಯಲು ಈ ಚರ್ಚೆ. ಈ ಸಾಧನೆ ಮಾಡುವುದರಿಂದ ಸಿಗುವ ಲಾಭವೇನೆಂದು ತಿಳಿಯಲು ಈ ಚರ್ಚೆ ನಡೆಯುತ್ತದೆ. ಈಗ ಧರ್ಮದ ಮಾರ್ಗ ಏನೆಂದು ತಿಳಿಯಿತು. ಇದರಲ್ಲಿ ಮೊಟ್ಟಮೊದಲು ಶೀಲಕ್ಕೆ, ಸದಾಚಾರಕ್ಕೆ ಬಹಳ ಮಹತ್ವಪೂರ್ಣ ಸ್ಥಾನ. ಎಂದರೆ ಇಲ್ಲಿ ಇರುತ್ತಾ ಪಂಚಶೀಲದ ವ್ರತ ಕೈಗೊಂಡಿರಿ ಮತ್ತು ಅವುಗಳ ಪಾಲನೆ ಮಾಡುತ್ತಲೇ ಇದ್ದೀರಿ. ಇದು ಶೀಲ ಸದಾಚಾರ. ಮತ್ತು ಧರ್ಮದ ಎರಡನೆಯ ಭಾಗ ಸಮಾಧಿಯದು. ಮನಸ್ಸನ್ನು ವಶ ಮಾಡಿಕೊಳ್ಳಲು, ಏಕಾಗ್ರ ಮಾಡಲು ಸಾಧನೆ ಮಾಡುವುದು. ನಮ್ಮ ಶೀಲ ಸರಿಯಿಲ್ಲದೆ, ನಾವು ಸದಾಚಾರದಿಂದ ಕೂಡಿದ ಜೀವನ ಮಾಡದೇ ಇದ್ದು ಕೇವಲ ದುರಾಚಾರವನ್ನೇ ಮಾಡುತ್ತಿದ್ದು, ಮನಸ್ಸನ್ನು ವಶಪಡಿಸಿಕೊಳ್ಳಲು, ಮನಸ್ಸನ್ನು ಒಂದು ಕಡೆ ನಿಲ್ಲಿಸಲು ಪ್ರಯತ್ನ ಮಾಡಿದರೆ ಆಗ ನಮ್ಮ ಮನಸ್ಸು ಏಕಾಗ್ರವಾದರೂ ಅದು ಸಮ್ಯಕ್ ಸಮಾಧಿಯಾಗುವುದಿಲ್ಲ, ಮಿಥ್ಯಾ ಸಮಾಧಿಯಾಗುತ್ತದೆ, ತಪ್ಪು ಸಮಾಧಿಯಾಗುತ್ತದೆ. ಏಕೆಂದರೆ ಇದರ ಆಧಾರ ಅಥವಾ ಬೇಸ್ ತಪ್ಪಾಗಿರುತ್ತದೆ. ನಾವು ಶರೀರ ಮತ್ತು ವಾಣಿಯಿಂದ ಕೆಟ್ಟ ಕೆಲಸ ಮಾಡುತ್ತಿದ್ದರೆ ಮನಸ್ಸು ಮಲೀನವಾಗಿಯೇ ಇರುತ್ತದೆ. ಮತ್ತು ಮಲೀನವಾದ ಮನಸ್ಸು ಏಕಾಗ್ರವಾದರೂ ಈ ಏಕಾಗ್ರತೆ ಮಲೀನವಾದ ಮಾಲಿನ್ಯದಿಂದ ಕೂಡಿದ ಕೆಟ್ಟ ರೀತಿಯ ಏಕಾಗ್ರತೆಯಾಗಿರುತ್ತದೆ. ಇದು ಸಮ್ಯಕ್ ಸಮಾಧಿ ಆಗಲಾರದು. ಆದ್ದರಿಂದ ಶೀಲವನ್ನು ಆಧಾರವಾಗಿಟ್ಟುಕೊಂಡು ಅದರ ಆಧಾರದ ಮೇಲೆ ಮನಸ್ಸನ್ನು ಏಕಾಗ್ರ ಮಾಡುವ ಕೆಲಸ ಮಾಡುತ್ತಿದ್ದೇವೆ. ಉಸಿರು ಬರುತ್ತಿದೆ, ಹೋಗುತ್ತಿದೆ, ಇದನ್ನೇ ಅರಿಯುತ್ತಿದ್ದೇವೆ. ಇದು ಎಲ್ಲಿ ಮುಟ್ಟುತ್ತಿದೆ, ಎಲ್ಲಿ ಸ್ಪರ್ಶಿಸುತ್ತಿದೆ ಎಂದು ಅರಿಯುತ್ತಿದ್ದೇವೆ. ಮತ್ತು ಹೀಗೆ ಉಸಿರು ಮುಟ್ಟುವಲ್ಲಿ, ಸ್ಪರ್ಶಿಸುವಲ್ಲಿ ಯಾವುದಾದರೂ ಸೆನ್ಸೇಷನ್, ಎಂದರೆ ಸಂವೇದನೆ ಆಗುತ್ತಿದ್ದರೆ ಇಂಥ ಸಂವೇದನೆಯನ್ನು ನೋಡುತ್ತಿದ್ದೇವೆ. ಹೀಗಾದಾಗ ಸತ್ಯದ ಜೊತೆಗೆ ಮನಸ್ಸನ್ನು ಏಕಾಗ್ರ ಮಾಡುತ್ತಿದ್ದೇವೆ. ಶೀಲವಿದೆ, ಸಮಾಧಿ ಇದೆ. ಮತ್ತು ಈಗ ಮುಂದೆ ಉಳಿದ ಧರ್ಮದ ಮಹತ್ವಪೂರ್ಣ ಅಂಗವೆಂದರೆ ಪ್ರಜ್ಞೆ. ಪ್ರಜ್ಞೆ ಎಂದರೆ ಜ್ಞಾನ. ಜ್ಞಾನವೇ ಉದಿಸಿಲ್ಲವೆಂದರೆ, ಅರ್ಥವೇ ಆಗಲಿಲ್ಲವೆಂದರೆ ಹೇಗೆ ಸಾಧನೆ ಮಾಡುತ್ತೀರಿ? ಜ್ಞಾನವು ಮೂರು ಬಗೆಯಾಗಿದೆ, ಅದನ್ನು ತಿಳಿಯಬೇಕಾಗಿದೆ. ಒಂದು, ಜ್ಞಾನವನ್ನು ಶ್ರುತಜ್ಞಾನ ಎನ್ನುತ್ತಾರೆ. ಇದು ಹಿಂದಿನ ಕಾಲದ ಭಾಷೆ. ಶ್ರುತಜ್ಞಾನ ಎಂದರೆ ಕೇಳಿರುವ ಜ್ಞಾನ. ಧರ್ಮದ ಬಗೆಗೆ ಕೇಳುತ್ತೇವೆ, ಅದನ್ನು ತಿಳಿಯುತ್ತೇವೆ ಮತ್ತು ಧರ್ಮವನ್ನು ತಿಳಿದುಬಿಟ್ಟೆವು ಎಂದುಕೊಳ್ಳುತ್ತೇವೆ. ನಾನು ಕೇಳಿದ್ದೇನೆ, ನಾನು ಓದಿದ್ದೇನೆ, ಈಗ ಧರ್ಮವನ್ನು ತಿಳಿದುಕೊಂಡು ಬಿಟ್ಟೆ. ಇಲ್ಲ, ನಾವೇನೂ ತಿಳಿದುಬಿಟ್ಟಿಲ್ಲ, ಬರೀ ಹಾಗಂದುಕೊಳ್ಳುತ್ತೇವಷ್ಟೇ. ಕೇವಲ ಕೇಳಿದ್ದೇವೆ. ಮತ್ತು ಯಾರ ಬಾಯಿಂದ ನೀವು ಕೇಳಿದಿರೋ, ಯಾರ ಬೋಧನೆಯನ್ನು ನೀವು ಓದಿದಿರೋ, ಅವರ ಬಗ್ಗೆ ಬಹಳ ಶ್ರದ್ಧೆ ಇದೆ. ಈ ಶ್ರದ್ಧೆಯಿಂದಾಗಿ ಇದನ್ನು ಒಪ್ಪಿಕೊಳ್ಳುತ್ತೇವೆ. ಇದು ನಿಜವಾಗಿ ಪ್ರಜ್ಞೆಯಲ್ಲ, ಇದು ಪ್ರಮುಖ ಜ್ಞಾನವಲ್ಲ. ಪ್ರಜ್ಞೆ ಎಂದರೆ ಪ್ರಮುಖ ಜ್ಞಾನ. ಇದು ಕೇವಲ ಕೇಳಿದ ಜ್ಞಾನ, ಶ್ರುತಜ್ಞಾನ. ಕೇಳಿ ಶ್ರದ್ಧೆಯ ಕಾರಣ ಒಪ್ಪಿಕೊಂಡು ಬಿಡುತ್ತೇವೆ ಅಷ್ಟೇ. ಮನುಷ್ಯ ಎಂದ ಮೇಲೆ ಪ್ರತಿಯೊಬ್ಬನಿಗೂ ತನ್ನದೇ ಸ್ವಭಾವ, ತನ್ನ ಸಹಜ ಸ್ವಭಾವ ಇದ್ದೇ ಇರುತ್ತದೆ. ಆತ ಏನನ್ನೇ ಕೇಳಲಿ, ಓದಲಿ, ಅದರ ಬಗೆಗೆ ಚಿಂತನೆ ಮಾಡಿಯೇ ಮಾಡುತ್ತಾರೆ. ಆದ್ದರಿಂದಲೇ ಮನನ ಮಾಡುವವರು ಮನುಷ್ಯರು. ಮನುಷ್ಯರನ್ನು ಮನುಪುತ್ರರು ಎನ್ನುತ್ತೇವೆ. ಇದೊಂದು ಕಥೆ ಮಾತ್ರ. ಹಾಗೆಂದರೆ ಮನುಪುತ್ರ ಎಂದರೆ ಏನು? ತನ್ನದೇ ಮನಸ್ಸಿನ ಸಂತಾನ ಎಂದು ಅರ್ಥ. ಪ್ರತಿ ವ್ಯಕ್ತಿ ತನ್ನ ಮನಸ್ಸಿಗೆ ಅನುಸಾರವಾಗಿಯೇ ಇರುತ್ತಾನೆ. ತನ್ನ ಮನಸ್ಸು ಹೇಗಿರುತ್ತದೋ ಅಂಥದೇ ವ್ಯಕ್ತಿಯಾಗಿರುತ್ತಾನೆ. ಎಂದರೆ ತನ್ನದೇ ಮನಸ್ಸಿನ ಸಂತಾನ. ಆದ್ದರಿಂದಲೇ ಮನನ ಮಾಡುವುದು, ಚಿಂತನ ಮಾಡುವುದು ಅವನ ಸ್ವಭಾವ. ತಾನು ಕೇಳಿದ ಮಾತಿನ ಬಗೆಗೆ ಮನನ ಮಾಡುತ್ತಾನೆ. ನಾನು ಕೇಳಿದೆನಲ್ಲ, ಅದು ಸರಿಯೇನು? ಅದು ಯುಕ್ತಿಸಂಗತವಾಗಿದೆಯೇನು? ತರ್ಕಬದ್ಧವಾಗಿದೆಯೇನು? ಹೀಗೆ ಅದನ್ನು ತರ್ಕದ ತಕ್ಕಡಿಯಲ್ಲಿ ತೂಗಿ ನೋಡುತ್ತಾನೆ. ಬುದ್ಧಿಯ ಒರೆಗಲ್ಲಿನ ಮೇಲೆ ಉಜ್ಜಿ ಒರೆ ಹಚ್ಚಿ ನೋಡುತ್ತಾನೆ. ಇದು ಅವನ ಸ್ವಭಾವ. ಮತ್ತು ಅವನಿಗೇನಾದರೂ ಈ ಮಾತು ಸರಿಯಿಲ್ಲ ಎನಿಸಿದರೆ ಒಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ. ಯಾವ ಸಮಾಜದಲ್ಲಿ ಅವನು ಬೆಳೆದನೋ ಆ ಸಮಾಜದ ಹಿರಿಯರು, ಆ ಸಮಾಜದ ಗಣ್ಯರು, ಪುರೋಹಿತರು ಗಾಬರಿಗೊಳ್ಳುತ್ತಾರೆ. ನೋಡು, ಈ ಹುಡುಗ ಹೇಗೆ ತರ್ಕ ಮಾಡುತ್ತಾನೆ? ಆಹಾ, ನಾವು ಹೇಳಿದ್ದು ಸರಿಯಾಗಿದೆ ತಾನೆ? ನಮ್ಮ ಪರಂಪರೆಯಲ್ಲಿ ಹೇಳುವುದು ಸರಿಯಾಗಿಯೇ ಇದೆಯಲ್ಲ? ನಮ್ಮ ಮಹಾಪುರುಷರು ಸರಿಯಾಗೇ ಹೇಳಿದ್ದಾರಲ್ಲ? ನೋಡು, ಇವನು ಮಾಡುವ ವಾದವನ್ನು ನೋಡು. ನಮ್ಮ ಸಂಪ್ರದಾಯದ ಮಾತನ್ನು ನಂಬದಿದ್ದರೆ, ನಮ್ಮ ಪರಂಪರೆಯ ಮಾತನ್ನು ನಂಬದಿದ್ದರೆ ಏನಾಗುತ್ತದೆ ಗೊತ್ತೇನು? ಸತ್ತ ಮೇಲೆ ನರಕಕ್ಕೆ ಹೋಗುತ್ತಿ. ಮತ್ತೆ ನರಕದ ವರ್ಣನೆ ಮಾಡುತ್ತಾರೆ. ಎಂಥ ಭಯಂಕರ ನರಕ! ಅಲ್ಲಿ ಅಂಥ ಶಿಕ್ಷೆಯನ್ನು ಕೊಡುತ್ತಾರೆ, ಇಂಥ ಕಷ್ಟ ಕೊಡುತ್ತಾರೆ, ಅಂಥ ಚಿತ್ರಹಿಂಸೆ ಕೊಡುತ್ತಾರೆ. ಇದನ್ನು ಕೇಳಿದವರು ಹೆದರಿ ಹೋಗಬೇಕು. ಬೇಡಪ್ಪ ಬೇಡ, ನನಗೆ ಇಂಥ ಯಾತನೆ ಬೇಡ, ನೀವು ಹೇಳಿದ್ದನ್ನೇ ನಾನು ಒಪ್ಪಿಕೊಳ್ಳುತ್ತೇನೆ ಎಂದರೆ ಭಯದಿಂದ ಒಪ್ಪಿಕೊಳ್ಳುತ್ತಾನೆ, ಅಥವಾ ಶ್ರದ್ಧೆಯಿಂದ ನಂಬುತ್ತಾನೆ, ಅಥವಾ ಕುರುಡು ಕುರುಡಾಗಿ ನಂಬುತ್ತಾನೆ, ಅಥವಾ ಚಿಂತನ ಮಾಡಿದ ಮೇಲೂ ಸರಿ ಕಾಣದಿದ್ದರೂ ಭಯದಿಂದ ನಂಬುತ್ತಾನೆ. ಇನ್ನೂ ಒಂದು ಕೆಲಸವಾಗುತ್ತದೆ. ಏನೆಂದರೆ, ಸಮಾಜದ ಹಿರಿಯರು ಗಣ್ಯರು ಇದ್ದಾರಲ್ಲ, ಅವರ ಬುಡ ಅಲುಗಲಾರಂಭಿಸುತ್ತದೆ. ಈಗಿನ್ನೂ ಚಿಗುರುತ್ತಿರುವ ಈ ಹುಡುಗ ವಾಗ್ವಾದ ಮಾಡುತ್ತಾರೆಂದಾಗ ಅವರಿಗೆ ಬಹಳ ಕೆಟ್ಟದ್ದೆನಿಸುತ್ತದೆ. ಆಗ ಅವರು ಹೇಳುತ್ತಾರೆ, ನೋಡು, ನಾವು ಹೇಳಿದ ಹಾಗೆ ಕೇಳಿದ್ದರ ಫಲ ಏನಾಗುತ್ತದೆ ಗೊತ್ತೇನು? ಸತ್ತ ಮೇಲೆ ನಿಮಗೆ ಸ್ವರ್ಗ ಸಿಗುತ್ತದೆ. ಮತ್ತೆ ಅವರು ಸ್ವರ್ಗದ ವರ್ಣನೆ ಮಾಡುತ್ತಾರೆ. ಸ್ವರ್ಗ ಹೀಗಿರುತ್ತದೆ, ಹಾಗಿರುತ್ತದೆ, ಅಲ್ಲಿ ಎಷ್ಟು ಆನಂದವಿದೆ, ಅಷ್ಟು ಸುಖವಿದೆ. ಪಾಪ, ಬಡಪಾಯಿಯ ಬಾಯಲ್ಲಿ ನೀರೂರಲಾರಂಭಿಸುತ್ತದೆ. ಆಹಾ, ಕೇವಲ ಇದನ್ನೆಲ್ಲ ಒಪ್ಪಿಕೊಂಡ ಮಾತ್ರಕ್ಕೆ ಸ್ವರ್ಗ ಸಿಕ್ಕುವುದಾದರೆ ನಾವು ಒಪ್ಪಿಕೊಂಡು ಬಿಡುತ್ತೇವಪ್ಪ. ಹೀಗೆ ಒಪ್ಪಿಕೊಳ್ಳುತ್ತಾರೆ, ದುರಾಸೆಯಿಂದ ಒಪ್ಪಿಕೊಳ್ಳುತ್ತಾರೆ. ಒಂದೋ ಶ್ರದ್ಧೆಯಿಂದ ಒಪ್ಪಿಕೊಳ್ಳುತ್ತಾರೆ, ಅಥವಾ ಕುರುಡು ನಂಬಿಕೆಯಿಂದ ಒಪ್ಪಿಕೊಳ್ಳುತ್ತಾರೆ. ಬುದ್ಧಿಗೆ ಕೆಲಸವನ್ನೇ ಕೊಡುವುದಿಲ್ಲ, ಅಥವಾ ಬುದ್ಧಿಯನ್ನು ಉಪಯೋಗಿಸಿದರೂ ಭಯದಿಂದ ಒಪ್ಪಿಕೊಳ್ಳುತ್ತಾರೆ, ಅಥವಾ ದುರಾಸೆಯಿಂದ ಲೋಭದಿಂದ ಒಪ್ಪಿಕೊಳ್ಳುತ್ತಾರೆ. ಹೀಗೆ ಕುರುಡು ಕುರುಡಾಗಿ ಒಪ್ಪಿಕೊಳ್ಳಬಾರದು. ಯಾವ ಮಾತು ನಮ್ಮ ಬುದ್ಧಿಯ ಮಟ್ಟದಲ್ಲಿಯೇ ಸರಿಯಿಲ್ಲವೆಂದು ತಿಳಿಯುತ್ತದೆಯೋ ಅದನ್ನು ನಾವು ಹೇಗೆ ಒಪ್ಪಿಕೊಳ್ಳುವುದು? ಚಿಂತನ ಮಾಡಿ ಬುದ್ಧಿಯು ಈ ಮಾತು ಸರಿಯಿದೆ, ತರ್ಕಬದ್ಧವಾಗಿದೆ, ಯುಕ್ತಿಸಂಗತವಾಗಿದೆ ಎಂದಾಗ ನಾವು ಅದನ್ನು ಸ್ವೀಕರಿಸುತ್ತೇವೆ. ಆಗ ಅಂಥಜ್ಞಾನವನ್ನು ಚಿಂತನ ಜ್ಞಾನವೆನ್ನುತ್ತೇವೆ. ಇದು ನಮ್ಮ ಚಿಂತನೆಯಿಂದ ಹುಟ್ಟಿದ ಜ್ಞಾನ. ಮೊದಲನೆಯದು ಶ್ರುತಜ್ಞಾನ, ಎಂದರೆ ಕೇಳಿ ಪಡೆದ ಜ್ಞಾನ. ಎರಡನೆಯದು ಚಿಂತನೆಯಿಂದ ಬಂದ ಜ್ಞಾನ. ಇದು ಸಮ್ಯಕ್ ಜ್ಞಾನವಲ್ಲ, ಪ್ರಜ್ಞೆಯಲ್ಲ. ಇದು ಇತರರ ಜ್ಞಾನ, ಬೇರೆಯವರ ಜ್ಞಾನ. ನಾವು ಏನನ್ನೋ ಕೇಳಿದೆವು ಮತ್ತು ಅದನ್ನು ಒಪ್ಪಿಕೊಂಡು ಬಿಟ್ಟೆವು. ಏಕೆಂದರೆ ಶ್ರದ್ಧೆಯಿಂದ ಒಪ್ಪಬಹುದು, ಅಥವಾ ಭಯದಿಂದ ಒಪ್ಪಬಹುದು, ಅಥವಾ ಲೋಭದಿಂದಲೇ ಒಪ್ಪಿರಬಹುದು. ಅಂತೂ ಒಪ್ಪಿಕೊಂಡು ಬಿಟ್ಟಿದ್ದೇವೆ, ಅಥವಾ ಇದರ ಬಗ್ಗೆ ತರ್ಕ ಮಾಡುತ್ತೇವೆ, ಬುದ್ಧಿಪೂರ್ವಕವಾಗಿ ಒಪ್ಪಿಕೊಳ್ಳುತ್ತೇವೆ. ಇದು ನಮ್ಮ ಜ್ಞಾನವಲ್ಲ. ಎಂದರೆ ನಿಜವಾದ ಪ್ರಜ್ಞೆ ಎಂದರೆ ಅದು ನಮ್ಮೊಳಗೆ ಹುಟ್ಟಿದ್ದಾಗಿರಬೇಕು. ಪ್ರಜ್ಞೆ ಎಂದರೆ ಪ್ರತ್ಯಕ್ಷ ಜ್ಞಾನ, ನಮ್ಮ ನೇರ ಅನುಭವ, ನಮ್ಮ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಇದು ನಮ್ಮ ಅನುಭವಕ್ಕೆ ಬಂದಿದೆ, ಹಾಗಾಗಿ ಇದು ನಮ್ಮ ಪಾಲಿನ ಸತ್ಯವಾಗಿದೆ. ನಾವೇ ಅನುಭವಿಸಿ ನೋಡಿದೆವಲ್ಲ, ಇದನ್ನೇ ಪ್ರಜ್ಞೆ ಎನ್ನುವುದು. ಮತ್ತು ಇದೇ ಕಲ್ಯಾಣ ಮಾಡುವುದು. ಶ್ರುತಜ್ಞಾನ ಒಳ್ಳೆಯದು, ಇದು ಒಳ್ಳೆಯದೇ. ಏಕೆಂದರೆ ಧರ್ಮದ ಬಗ್ಗೆ ಕೇಳದೆಯೇ ಹೋದರೆ ಹೇಗೆ ತಿಳಿದುಕೊಳ್ಳುವುದು ಸಾಧ್ಯ? ಆದರೆ ಶ್ರುತಜ್ಞಾನದಲ್ಲೇ ನಿಂತು ಹೋಗಬಾರದು. ಶ್ರುತಜ್ಞಾನ ಕೇಳಿದ್ದಾಯಿತು, ಈಗ ಅದರ ಬಗ್ಗೆ ಚಿಂತನೆ ಮಾಡಬೇಕು. ಚಿಂತನ ಜ್ಞಾನ ಕೂಡ ಒಳ್ಳೆಯದೇ, ಆದರೆ ಅದರಲ್ಲೇ ನಿಂತೂ ಹೋಗಬಾರದು. ಅದಕ್ಕೆ ಮುಂದೆ ಪ್ರಜ್ಞೆ, ಪ್ರತ್ಯಕ್ಷ ಜ್ಞಾನ, ಅದನ್ನು ಭಾವನಾಮಯಿ ಪ್ರಜ್ಞೆ ಎನ್ನುತ್ತಾರೆ. ಭಾವನಾಮಯಿ ಪ್ರಜ್ಞೆ ಎಂದರೇನು? ಭಾಷೆ ಬದಲಾಗಿ ಹೋಗುತ್ತದೆ. 2500 ವರ್ಷಗಳ ಹಿಂದೆಯೂ ಮತ್ತು ಈಗಲೂ ಬಹಳ ಬದಲಾವಣೆ ಬಂದುಬಿಟ್ಟಿದೆ. ಈಗಂತೂ ಭಾವನಾ ಎಂದರೆ ಭಾವನೆಗಳು, ಸೆಂಟಿಮೆಂಟ್ಸ್, ಅವರು ಬಹಳ ಭಾವುಕರು, ಬಹಳ ಭಾವನೆ ಎನ್ನಲಾಗುತ್ತದೆ. ಇದು ಅಲ್ಲ, ಭಾವನಾ ಎಂದರೆ ಅನುಭವ, ಒಂದು ಘಟನೆಯನ್ನು ಅನುಭವಕ್ಕೆ ತಂದುಕೊಳ್ಳುವುದು. ಘಟನೆ ನಡೆಯುತ್ತಿದೆ ಎಂದರೆ ಒಳಗೊಳಗೆ ಏನೋ ಸತ್ಯ, ಯಾವುದೋ ಸತ್ಯ, ಯಾವುದೋ ಘಟನೆ ನಡೆಯುತ್ತಿದೆ. ಮತ್ತೆ 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 ಅದು ಅನುಭವಕ್ಕೆ ಬರುತ್ತಿದ್ದರೆ ಅದನ್ನು ಭಾವನಾಮಯಿ ಪ್ರಜ್ಞೆ ಎನ್ನಲಾಗುತ್ತದೆ. ಇದು ನಿಜವಾಗಿ ಪ್ರಯೋಜನದ್ದು. ನಮ್ಮ ಅನುಭವದಿಂದ ಹುಟ್ಟಿದ ಜ್ಞಾನವೇ ಸರಿಯಾದ ಜ್ಞಾನವಾಗಿದೆ. ಆರಂಭದಲ್ಲಂತೂ ಅನುಭವದಿಂದ ಹುಟ್ಟುವ ಜ್ಞಾನ ಸಹ ಎಷ್ಟು ಅನುಭವವಾಗಿದೆಯೋ ಅಷ್ಟಕ್ಕೇ ಸೀಮಿತವಾಗಿರುತ್ತದೆ. ಆದರೆ ಮುಂದೆ ಮುಂದೆ ಹೋಗುತ್ತಿರುವಂತೆ ಆಳವಾದ, ಇನ್ನೂ ಆಳವಾದ ಅನುಭವಗಳಾಗುತ್ತವೆ. ಆಗ ನಮ್ಮ ಅರಿವು ಆಳವಾಗುತ್ತದೆ. ಆಹಾ, ಇದು ಸತ್ಯ. ಇನ್ನೂ ಮುಂದೆ ಹೋದಂತೆ ಆಹಾ, ಇದೂ ಸತ್ಯ. ಧರ್ಮ ಬಹಳ ಆಳವಾದದ್ದು, ವಿಜ್ಞಾನವಲ್ಲವೇ ಇದು? ಮನಸ್ಸು ಮತ್ತು ದೇಹದ ಬಗೆಗಿನ ವಿಜ್ಞಾನವೇ ಇದು. ಇದನ್ನು ಅರಿಯಲೆಂದೇ ನಮ್ಮ ಮೇಲೆ ನಮ್ಮೊಳಗೆ ನಾವೇ ಪ್ರಯೋಗ ಮಾಡಿಕೊಳ್ಳುತ್ತಾ, ಎಕ್ಸ್ಪೀರಿಮೆಂಟ್ ಮಾಡಿಕೊಳ್ಳುತ್ತಾ, ವೀಕ್ಷಣೆ ಮಾಡುತ್ತಾ ಮಾಡುತ್ತಾ, ಅನುಭವದ ಮುಖಾಂತರ ತಿಳಿಯುತ್ತಾ ತಿಳಿಯುತ್ತಾ ಮುಂದುವರಿಯುತ್ತಿದ್ದೇವೆ. ಹಾಗಿಲ್ಲದಿದ್ದರೆ ಯಾವುದರಲ್ಲೋ ಸಿಕ್ಕಿಹಾಕಿಕೊಂಡಿರುತ್ತೇವೆ. ಒಂದು ಉದಾಹರಣೆ. ಒಬ್ಬ ವ್ಯಕ್ತಿಗೆ ಅನಾರೋಗ್ಯವಾಗಿದೆ. ಡಾಕ್ಟರ್ನ ಬಳಿ ಹೋಗುತ್ತಾನೆ. ಆತ ಪರೀಕ್ಷಿಸಿ ಇದು ಇಂಥ ಕಾಯಿಲೆ ಎಂದ. ಮತ್ತೆ ನೋಡು, ನಾನು ಈ ಮದ್ದನ್ನು ಬರೆಯುತ್ತೇನೆ, ಈ ಮದ್ದಿನ ಸೇವನೆಯಿಂದ ನಿನ್ನ ರೋಗ ದೂರವಾಗುತ್ತದೆ. ಡಾಕ್ಟರ್ನ ಮೇಲೆ ಆತನಿಗೆ ಅಪಾರ ಶ್ರದ್ಧೆ, ಅಪಾರ ನಂಬಿಕೆ, ಆದರೆ ಕುರುಡು ನಂಬಿಕೆ. ಮನೆಗೆ ಬಂದು ಏನು ಮಾಡುತ್ತಾನೆ? ಆ ಡಾಕ್ಟರ್ನ ಒಂದು ಫೋಟೋ ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ, ಅಥವಾ ಅವನ ಒಂದು ವಿಗ್ರಹವನ್ನೇ ಮಾಡಿ ಇಟ್ಟುಕೊಳ್ಳುತ್ತಾನೆ. ಧೂಪ ದೀಪ ಹಚ್ಚುತ್ತಾನೆ, ನಮ್ಮ ಡಾಕ್ಟರು ಎಂದು ಅದಕ್ಕೆ ನಮಸ್ಕಾರ ಮಾಡುತ್ತಾನೆ. ನಂತರ ಡಾಕ್ಟರು ಬರೆದುಕೊಟ್ಟ ಮದ್ದಿನ ಚೀಟಿಯನ್ನು ತಂದು ಓದಲಾರಂಭಿಸುತ್ತಾನೆ. 2 ಮಾತ್ರೆ ಬೆಳಿಗ್ಗೆ, 2 ಮಾತ್ರೆ ಮಧ್ಯಾಹ್ನ, ಮತ್ತೆ 2 ಮಾತ್ರೆ ರಾತ್ರಿ, ಬೆಳಿಗ್ಗೆ 2 ಮಾತ್ರೆ. ಅರೆ, ಇದರಿಂದೇನು ಸಿಕ್ಕುತ್ತದೆ? ಹುಚ್ಚನಂತೆ ಹೇಳಿದ್ದೇ ಹೇಳುತ್ತಿರುತ್ತಾನೆ. ಹೀಗೆ ಧರ್ಮವನ್ನು ಕೇವಲ ಪಾರಾಯಣದ ಮಟ್ಟದಲ್ಲೇ ಉಳಿಸಿಬಿಡುತ್ತಾನೆ. ಇದು ಅಂಧಶ್ರದ್ಧೆಯಾಯಿತು. ಔಷಧದ ಸೇವನೆ ಮಾಡಿದಾಗಲಲ್ಲವೇ ರೋಗ ನಿವಾರಣೆಯಾಗುವುದು? ಕುರುಡು ನಂಬಿಕೆಯ ಕಾರಣ ಯಾವ ಧರ್ಮ ಸಾಧನೆಯನ್ನೂ ಮಾಡುವುದಿಲ್ಲ. ಇದು ಬರೀ ಪೊಳ್ಳು ನಂಬಿಕೆ, ಇದು ಪ್ರಜ್ಞೆಯಲ್ಲ. ಇನ್ನೊಂದು ಘಟನೆ. ಆ ರೋಗಿಯು ಡಾಕ್ಟರ್ ಬಳಿ ಬಂದು, ನೀವೇನೋ ಮದ್ದು ಬರೆದುಕೊಟ್ಟಿರಿ, ಈ ಮದ್ದು ಹೇಗೆ ಕೆಲಸ ಮಾಡುತ್ತದೆ, ನನ್ನ ರೋಗ ಹೇಗೆ ನಿವಾರಣೆಯಾಗುತ್ತದೆ ಎಂದರೆ ತನ್ನ ಬುದ್ಧಿಗೂ ಸ್ವಲ್ಪ ಕೆಲಸ ಕೊಡುತ್ತಾನೆ. ನಿವಾರಣೆ ಹೇಗೆ ಆಗುತ್ತದೆ? ಆಗ ವೈದ್ಯ ಹೇಳುತ್ತಾನೆ, ನೋಡಪ್ಪ, ನಿನ್ನ ರೋಗದ ಕಾರಣ ಇದು. ನಿನ್ನ ಶರೀರದಲ್ಲಿ ಇಂಥಿಂಥ ರೋಗಾಣುಗಳು ಸೇರಿವೆ, ಈ ಮದ್ದಿನಿಂದ ಅವು ಸಾಯುತ್ತವೆ, ನಿನ್ನ ರೋಗ ದೂರಾಗುತ್ತದೆ. ಓ, ಈಗ ನನಗೆ ತಿಳಿಯಿತು. ನೋಡು, ನನ್ನ ಡಾಕ್ಟರ್ ಎಷ್ಟು ಚೆನ್ನಾಗಿ ಹೇಳಿದರು. ಮನೆಗೆ ಬಂದು ತನ್ನ ಡಾಕ್ಟರನ್ನು ಹೊಗಳಿದ್ದೇ ಹೊಗಳಿದ್ದು. ನೋಡಿ, ನಮ್ಮ ಡಾಕ್ಟರು ಎಷ್ಟು ಬುದ್ಧಿವಂತರು, ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ರೋಗದ ಬಗೆಗೂ ಹೇಳಿದರು. ಮದ್ದಿನ ಬಗೆಗೂ ಹೇಳಿದರು. ಈಗ ನಮಗೆ ಬಹಳ ಒಳ್ಳೆಯದಾಗುತ್ತದೆ. ಅಕ್ಕಪಕ್ಕದವರೊಟ್ಟಿಗೆ ತನ್ನ ವೈದ್ಯನೇ ಸರ್ವೋತ್ತಮವೆಂದು, ಬೇರೆಯವರ ವೈದ್ಯರುಗಳು ವ್ಯರ್ಥವೆಂದು ಜಗಳವಾಡುತ್ತಾನೆ. ಆದರೆ ಅವನು ಮದ್ದೇನನ್ನೂ ಸೇವಿಸುವುದೇ ಇಲ್ಲ, ಕೇವಲ ಬೇರೆಯವರೊಟ್ಟಿಗೆ ಗಲಾಟೆ ಮಾಡಿಕೊಳ್ಳುತ್ತಾನಷ್ಟೇ. ಇದು ಹೀಗೇ ಆಗುತ್ತದೆ. ಯಾರಾದರೊಬ್ಬ ಜ್ಞಾನಿ ಸಾಧುಪುರುಷ ಲೋಕದ ಜನರಿಗೆ ಧರ್ಮವನ್ನು ಕಲಿಸುತ್ತಾನೆ. ಅವರು ಅದನ್ನು ಕಂಠಪಾಠ ಮಾಡಿ ಪಾರಾಯಣ ಮಾಡುತ್ತಾರೆ. ಮತ್ತೆ ಕೆಲವರು ಬುದ್ಧಿಯನ್ನು ಉಪಯೋಗಿಸಿ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಇದನ್ನು ಆಚರಣೆಗೆ ತರುವುದಿಲ್ಲ, ಅನುಸರಿಸಿ ನಡೆಯುವುದಿಲ್ಲ, ಧಾರಣೆ ಮಾಡುವುದಿಲ್ಲ. ಆದರೆ ನಮ್ಮ ಧರ್ಮಗುರುವೇ ನಿಜವಾದ ಧರ್ಮಗುರು, ಎಲ್ಲರಿಗಿಂತ ದೊಡ್ಡವನು. ನಿಮ್ಮ ಗುರುಗಳೆಲ್ಲ ಗುರುಗಳೇ ಅಲ್ಲ, ನನ್ನವನೇ ದೊಡ್ಡವ, ಬಹಳ ಒಳ್ಳೆಯವ, ಇಡೀ ಜೀವನ ಬಡಿದಾಟದಲ್ಲೇ ಕಳೆಯುತ್ತಾನೆ. ಹೀಗೆ ನಾವು ಧರ್ಮವನ್ನು ದಿನನಿತ್ಯದ ಆಚರಣೆಗೆ ತರದೆ, ಔಷಧ ಮಾತ್ರ ಸೇವಿಸದೆ ಇದ್ದು ಬಿಡುತ್ತೇವೆ. ಮದ್ದು ತೆಗೆದುಕೊಂಡರಲ್ಲವೇ ಕಲ್ಯಾಣವಾಗುವುದು? ಶ್ರುತಪ್ರಜ್ಞೆಯು ಒಳ್ಳೆಯದೇ, ಏಕೆಂದರೆ ಮೊದಲು ಕೇಳಬೇಕಲ್ಲವೇ, ಆಗಷ್ಟೇ ಚಿಂತನಾಮಯಿ ಪ್ರಜ್ಞೆಯತ್ತ ಹೋಗುತ್ತೇವೆ, ಮತ್ತು ಚಿಂತನಾಮಯಿ ಪ್ರಜ್ಞೆಯಿಂದಲೇ ವಿಷಯದ ಸ್ಪಷ್ಟ ತಿಳುವಳಿಕೆ ಬರುತ್ತದೆ. ನಂತರ ಇದನ್ನು ಅನುಭವಕ್ಕೆ ತಂದುಕೊಳ್ಳಲಾರಂಭಿಸುತ್ತೇವೆ. ಇದು ಭಾವನಾಮಯಿ ಪ್ರಜ್ಞೆ, ನಮ್ಮ ಅನುಭವದಿಂದ ಹುಟ್ಟಿದ ಪ್ರಜ್ಞೆ. ಈ ರೀತಿ ಸ್ವ ಅನುಭವದಿಂದ ಪಡೆದ ಪ್ರಜ್ಞೆಯಿಂದ ಕಲ್ಯಾಣವಾಗುತ್ತದೆ. ಹೇಗೆ ಮದ್ದನ್ನು ತೆಗೆದುಕೊಂಡಾಗ ಮಾತ್ರ ಅದರಿಂದ ಗುಣವಾಗುತ್ತದೋ ಹಾಗೆ. ಇನ್ನೊಂದು ಉದಾಹರಣೆಯಿಂದ ತಿಳಿಯೋಣ. ಒಬ್ಬ ಮನುಷ್ಯ ಹಸಿವಿನಿಂದ ರೆಸ್ಟೋರೆಂಟ್ಗೆ ಹೋದ. ದೊಡ್ಡ ಹೋಟೆಲು. ಹೋದೊಡನೆ ಮಾಣಿ ಮೆನು ಕಾರ್ಡನ್ನು ಕೈಗೆ ಕೊಟ್ಟ. ಅವನು ಮೆನು ಕಾರ್ಡ್ ಓದತೊಡಗಿದ. ಆಹಾ, ಈ ದಿನ ಇಲ್ಲಿ ಇಂಥ ಅಡಿಗೆ ಮಾಡಲಾಗಿದೆ, ಬಹಳ ಒಳ್ಳೆಯ ರುಚಿಕರ ಅಡಿಗೆ. ಅದರ ಬಗ್ಗೆ ಓದುತ್ತಲೇ ಬಾಯಲ್ಲಿ ನೀರೂರಲಾರಂಭಿಸುತ್ತದೆ. ಓ, ನನಗೆ ಇಷ್ಟವಾದ ಅಡಿಗೆ, ಇದು ತಾ ಅದು ತಾ ಎಂದು ಆರ್ಡರ್ ಕೊಟ್ಟ. ಅದು ಬರಬೇಕಾದರೆ ಸ್ವಲ್ಪ ತಡವಾಗುತ್ತದೆ, 10-15 ನಿಮಿಷಗಳಾದವು. ಕುಳಿತೇ ಇದ್ದಾನೆ, ಸುತ್ತ ನೋಡಿದ. ಯಾರ ಊಟ ಬಂದಿದೆಯೋ ಅವರು ಊಟ ಮಾಡುತ್ತಿದ್ದಾರೆ, ಅವರ ಮುಖಭಾವ ನೋಡುತ್ತಾನೆ. ಅವರಿಗೆ ಊಟ ಇಷ್ಟವಾಗುತ್ತಿದೆ ಎಂದು ತಿಳಿಯುತ್ತಿದೆ. ನಿಜವಾಗಿಯೂ ಊಟ ಬಹಳ ಚೆನ್ನಾಗಿದೆ. ಇವರ ಮುಖವನ್ನು ನೋಡು, ಇವರು ಎಷ್ಟು ಖುಷಿಯಾಗಿದ್ದಾರೆ, ಬಹಳ ಒಳ್ಳೆಯ ಊಟ. ಈ ದಿನ ಊಟ ಮಾಡಿ ಬಹಳ ತೃಪ್ತಿ ಆನಂದ ಆಗುತ್ತದೆ, ಬಹಳ ಒಳ್ಳೆಯ ಊಟ. ಮಾಣಿ ಊಟ ತಂದಿಟ್ಟ. ಈಗ ಊಟ ಮಾಡುತ್ತಾನೆ. ಎಂದರೆ ಮೊದಲನೆಯದು ಶ್ರುತಜ್ಞಾನ, ಕೇವಲ ಊಟದ ಬಗ್ಗೆ ಓದಿದ್ದ, ಏನು ಅಡಿಗೆ ಎಂದು ಓದಿದ್ದ ಮಾತ್ರ. ಅಷ್ಟರಿಂದಲೇ ಸಂತುಷ್ಟನಾಗಿ ಬಾಯಲ್ಲಿ ನೀರೂರಲಾರಂಭಿಸಿತ್ತು, ಬಹಳ ಒಳ್ಳೆಯ ಊಟ. ಎರಡನೆಯದು ಚಿಂತನಾಮಯಿ ಪ್ರಜ್ಞೆ. ನೋಡು ಇವರ ಮುಖ, ನಿಜವಾಗಿ ಇವರಿಗೆ ಊಟ ಇಷ್ಟವಾಗುತ್ತಿದೆ. ಈ ಜ್ಞಾನದಿಂದಲೂ ಏನೂ ಪ್ರಯೋಜನವಾಗಲಿಲ್ಲ. ಮೂರನೆಯದು ಅನುಭವಕ್ಕೆ ಸಂಬಂಧಪಟ್ಟ ವಿಷಯ. ಅವನು ಊಟ ಮಾಡಿ ಅನುಭವ ತಂದುಕೊಂಡ. ಓ, ಆಗ ಗೊತ್ತಾಯಿತು, ನಿಜವಾಗಿ ಬಹಳ ಚೆನ್ನಾಗಿದೆ, ಊಟ ನಿಜವಾಗಿ ಬಹಳ ರುಚಿಯಾಗಿದೆ ಎಂದು. ಆದ್ದರಿಂದಲೇ ಧರ್ಮದ ಶ್ರುತಜ್ಞಾನವೂ ಬೇಕೇ ಬೇಕು. ಆರಂಭ ಮಾಡುವ ಘಟ್ಟದಲ್ಲಿ ಮೆನು ಕಾರ್ಡ್ ಓದಬೇಕು, ಅದರಲ್ಲಿ ತಪ್ಪೇನೂ ಇಲ್ಲ. ನಂತರ ಆರ್ಡರ್ ಕೊಡಬೇಕು. ಮತ್ತೆ ಜನರಿಗೆ ಊಟ ಇಷ್ಟವಾಗುತ್ತಿದೆಯೆಂದು ನೋಡಿ ತಿಳಿಯುವುದು ಒಳ್ಳೆಯದೇ. ಆದರೆ ಸ್ವತಃ ತಿಂದಾಗಲಲ್ಲವೇ ಅದರಿಂದ ಲಾಭವಾಗುವುದು. ಎಂದರೆ ಧರ್ಮವನ್ನು ಧಾರಣೆ ಮಾಡಿದಾಗ, ಎಂದರೆ ಆಚರಣೆಗೆ ತಂದಾಗ ಲಾಭವಾಗುತ್ತದೆ. ಆದ್ದರಿಂದಲೇ ಈ ಧಾರಣೆ ಮಾಡುವ ಪ್ರಜ್ಞೆಯನ್ನು, ಎಂದರೆ ಧರ್ಮವನ್ನು ಅನುಭವಕ್ಕೆ ತಂದುಕೊಳ್ಳುವ ಕೆಲಸವನ್ನು ಇದೀಗ ಆರಂಭಿಸಿದ್ದೇವೆ. ಧರ್ಮವು ಹೇಗೆ ಅನುಭವಕ್ಕೆ ಬರುತ್ತದೆ? ಸತ್ಯ ಏನೆಂದು ಅನುಭವದ ಮುಖಾಂತರ ತಿಳಿಯಲೆಂದೇ ನಾವು ಸಾಧನೆ ಆರಂಭಿಸಿದ್ದೇವೆ. ಉಸಿರು ಬರುತ್ತಿದೆ, ಹೋಗುತ್ತಿದೆ. ಎಡಹೊಳ್ಳೆಯಿಂದ ಬರುತ್ತದೆ, ಬಲಹೊಳ್ಳೆಯಿಂದ ಬರುತ್ತದೆ. ಎಲ್ಲಿ ಮುಟ್ಟುತ್ತದೆ, ಎಲ್ಲಿ ಸ್ಪರ್ಶಿಸುತ್ತದೆ, ಇದನ್ನು ತಿಳಿಯುತ್ತಿದ್ದೇವೆ. ಓ, ಮುಟ್ಟುತ್ತಿದೆ ಮುಟ್ಟುತ್ತಿದೆ ಎಂದು ಅನುಭವಕ್ಕೆ ತಂದುಕೊಳ್ಳುತ್ತಿರುವಾಗಲೇ ಇಲ್ಲೇನೋ ಅನುಭವವೂ ಆಗುತ್ತಿದೆ. ಒಮ್ಮೊಮ್ಮೆ ಬಿಸಿಯಾದ ಹಾಗೆ ಅನಿಸುತ್ತದೆ, ಒಮ್ಮೊಮ್ಮೆ ತಣ್ಣಗಾದ ಹಾಗೆ ಅನ್ನಿಸುತ್ತದೆ, ಒಮ್ಮೆ ಬೆವರಿನಂತೆ, ಒಮ್ಮೆ ನವೆಯಾದಂತೆ ಅನಿಸುತ್ತದೆ, ಒಮ್ಮೆ ಜುಮ್ಮೆಂದ ಹಾಗೆ, ಒಮ್ಮೆ ಬಡಿದಂತೆ ಅದುರಿದಂತೆ ಅನ್ನಿಸುತ್ತದೆ, ಕೆಲವೊಮ್ಮೆ ಭಾರವಾದಂತೆ ಅನಿಸುತ್ತದೆ. ಏನೋ ಒಂದಿಲ್ಲೊಂದು ಆಗುತ್ತಿರುತ್ತದೆ. ಅದರ ಸ್ವಭಾವ ಹೀಗೆಯೇ ಎಂದು ನಾವು ಪುಸ್ತಕದಲ್ಲಿ ಓದಿದ್ದೇವೆ. ಇದೇ ಅದರ ಗುಣ, ಹೀಗೇ ಆಗುತ್ತದೆ ಹೀಗೇ ಆಗುತ್ತದೆಂದು ನಾವು ಪ್ರವಚನದಲ್ಲಿ ಕೇಳಿದ್ದೇವೆ. ಆದರೆ ನಮ್ಮ ಅರಿವಿಗೆ ಇದು ಬಂದಿರಲಿಲ್ಲವಲ್ಲ. ಈಗ ಇದನ್ನು ಅರಿಯುತ್ತಿದ್ದೇವೆ. ಹೀಗೆ ಅರಿಯುತ್ತಿದ್ದೇವೆ ಎಂದರೆ ನಮ್ಮ ಪ್ರಜ್ಞೆ ಜಾಗೃತವಾಗುತ್ತಿದೆ, ನಮ್ಮ ಜ್ಞಾನ ಜಾಗೃತವಾಗುತ್ತಿದೆ. ಹೀಗೇ ಆಗುವುದು, ಈಗಿನ್ನೂ ಆರಂಭವಾಗಿದೆ. ನಾಳೆ ಸಾಧನೆ ಆರಂಭಿಸಿದಾಗ ಇಡೀ ಶರೀರದಲ್ಲಿ ಏನಾಗುತ್ತಿದೆಯೆಂದು ನೋಡುತ್ತೇವೆ. ಏನಾಗುತ್ತಿದೆಯೋ ಅದನ್ನು ತಿಳಿಯಬೇಕಾಗಿದೆ. ಎಂದರೆ ಅನುಭವಕ್ಕೆ ಬರಲಾರಂಭಿಸಿದೆ. ಕೇವಲ ನಾವು ಕೇಳಿದ್ದಷ್ಟಕ್ಕೆ ನಿಂತು ಹೋಗಿಲ್ಲ, ಓದಿ ಬರೆದಷ್ಟಕ್ಕೆ ಸೀಮಿತವಾಗಿಲ್ಲ, ಚಿಂತನ ಮನನಕ್ಕಷ್ಟೇ ನಿಂತು ಹೋಗಿಲ್ಲ, ಅನುಭವದವರೆಗೆ ತಲುಪಿದ್ದೇವೆ, ಅನುಭವಕ್ಕೆ ತಂದುಕೊಳ್ಳುತ್ತಿದ್ದೇವೆ. ಹೀಗಾಗಿ ನಮ್ಮ ಸ್ವಂತ ಜ್ಞಾನ ಉದಿಸುತ್ತಿದೆ, ಪ್ರತ್ಯಕ್ಷ ಜ್ಞಾನ ಹುಟ್ಟುತ್ತಿದೆ, ನಮ್ಮ ಅನುಭವದ ಮುಖಾಂತರ ಜ್ಞಾನ ಉದಿಸುತ್ತಿದೆ. ಇದು ಕಲ್ಯಾಣಕಾರಿಯಾಗಿದೆ, ಇದರಿಂದ ನಮಗೆ ಒಳ್ಳೆಯದಾಗುತ್ತದೆ. ಈ ಅನುಭವಜನ್ಯ ಜ್ಞಾನ ಹೇಗೆ ಉದಿಸುತ್ತದೆ? ಇದಕ್ಕಾಗಿಯೇ ಈ ಎಲ್ಲ ಸಾಧನೆ ಮಾಡುತ್ತಿದ್ದೇವೆ. ಯಾರಿಗೆ ಕಣ್ಣೇ ಇಲ್ಲವೋ ಅವನು ಹೇಗೆ ನೋಡಬಲ್ಲ? ಪಾಪ ಬಡಪಾಯಿ, ನೋಡುವ ಸಾಮರ್ಥ್ಯವೇ ಅವನಿಗೆ ಇಲ್ಲ. ಈ ಸಾಮರ್ಥ್ಯ ಒಳಗಿನದಾಗಿರುತ್ತದೆ. ಈ ಶಕ್ತಿಯೇ ಇಲ್ಲದಿದ್ದರೆ ಹೇಗೆ ಅನುಭವಕ್ಕೆ ತಂದುಕೊಳ್ಳಲು ಸಾಧ್ಯವಾಗುತ್ತದೆ? ಇಂಥ ಶಕ್ತಿ ಉದಿಸಬೇಕು, ಅನುಭವಕ್ಕೆ ತಂದುಕೊಳ್ಳುವ ಸಾಮರ್ಥ್ಯ ಬೆಳೆಯಬೇಕು, ಅಭಿವೃದ್ಧಿಗೊಳ್ಳಬೇಕು. ಅದಕ್ಕಾಗಿಯೇ ನಾವು ಶ್ರಮಿಸುತ್ತಿದ್ದೇವೆ. ಅದೇ ಇಲ್ಲದಿದ್ದರೆ ಅನುಭವವೇ ಆಗುವುದಿಲ್ಲ. ಏಕೆಂದರೆ ನಾವು ನಮ್ಮೊಳಗಿನ ಪ್ರಜ್ಞೆಯನ್ನು ಜಾಗೃತಗೊಳಿಸಿಯೇ ಇರುವುದಿಲ್ಲ, ಇನ್ನೂ ಅನುಭವ ಪಡೆಯಲು ಯೋಗ್ಯರೇ ಆಗಿಲ್ಲ, ಸಮರ್ಥರೇ ಆಗಿಲ್ಲ. ಅದಾಗದಿದ್ದರೆ ಅನುಭವವೇ ಆಗುವುದಿಲ್ಲ. ಏಕೆಂದರೆ ನಾವು ನಮ್ಮೊಳಗೆ ಪ್ರಜ್ಞೆಯನ್ನು ಜಾಗೃತಗೊಳಿಸಿಯೇ ಇಲ್ಲ. ಈ ಪ್ರಜ್ಞೆ ಜಾಗೃತವಾಗದಿದ್ದರೆ, ಸ್ವ ಅನುಭವದ ಪ್ರಜ್ಞೆ ಹುಟ್ಟದಿದ್ದರೆ ನಮಗೆ ಬರಬೇಕಾದ ನಿಜವಾದ ಜ್ಞಾನ ಬರುವುದಿಲ್ಲ. ಇದು ಈ ಒಂದು ಕಥೆಯಂತೆ ಆಗಿಹೋಗುತ್ತದೆ. ಇಬ್ಬರು ಬಹಳ ಬಡ ಹುಡುಗರಿದ್ದರು. ಅವರ ಪೈಕಿ ಒಬ್ಬ ಹುಟ್ಟುಕುರುಡ. ಇಬ್ಬರು ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು. ನಿತ್ಯ ಹಳ್ಳಿಗೆ ಹೋಗಿ ಭಿಕ್ಷೆ ಬೇಡಿ ತಿರುಗುತ್ತಿದ್ದರು. ಒಂದು ದಿನ ಕುರುಡು ಹುಡುಗನಿಗೆ ಜ್ವರ ಬಂದಿತು, ಬಹಳ ಆರೋಗ್ಯ ಕೆಟ್ಟಿತು. ಆಗ ಅವನ ಮಿತ್ರ ಹೇಳಿದ, ತಮ್ಮ, ನಿನಗೆ ನನ್ನ ಜೊತೆಗೆ ಭಿಕ್ಷೆಗೆ ಬರಲು ಶಕ್ತಿಯಿಲ್ಲ, ನೀನು ಇಲ್ಲೇ ಇರು, ನಾನೇ ಹೋಗಿ ಬೇಡಿ ಇಬ್ಬರಿಗೆ ತರುತ್ತೇನೆ ಎಂದ. ಅಕಸ್ಮಾತ್ತಾಗಿ ಆ ದಿನ ಒಬ್ಬ ಗೃಹಿಣಿ ಅಕ್ಕಿಯ ಪಾಯಸ ಕೊಟ್ಟಳು. ಆದರೆ ಯಾವ ಪಾತ್ರೆಯೂ ಇರಲಿಲ್ಲ. ಆ ಹುಡುಗ ಬೊಗಸೆಯಲ್ಲೇ ಪಾಯಸ ಕುಡಿದುಬಿಟ್ಟ. ಈಗೇನು ಮಾಡುವುದು? ತನ್ನ ಮಿತ್ರನಿಗೆ ಹಿಂದಿರುಗಿ ಬಂದು ಬಹಳ ಪಶ್ಚಾತ್ತಾಪದಿಂದ ನಿಜವನ್ನೇ ಹೇಳಿದ, ತಮ್ಮ, ನಾನೇನು ಮಾಡಲಿ? ನನಗೆ ಪಾಯಸವನ್ನೇನೋ ಕೊಟ್ಟಿದ್ದರು, ಪಾತ್ರೆ ಇಲ್ಲದ್ದರಿಂದ ನಾನು ನಿನಗೆ ತರಲೇ ಇಲ್ಲ ಎಂದ. ಹೋಗಲಿ ಬಿಡು, ತರಲಾಗದಿದ್ದರೆ ಬೇಡ, ಪಾಯಸ ಏನೆಂದು ಹೇಳು ಎಂದ. ಹುಟ್ಟುಕುರುಡತಾನೆ, ಅವನು ಎಂದೂ ಪಾಯಸವನ್ನು ನೋಡಿಯೇ ಇರಲಿಲ್ಲ. ಪಾಯಸವೆಂದರೆ ಏನು ಹೇಳು. ಏ, ಪಾಯಸವೆಂದರೆ ಬೆಳ್ಳಗಿರುತ್ತದೆ ಕಣೋ. ಏ, ಬಿಳಿ ಎಂದರೇನು? ಕಪ್ಪಲ್ಲ. ಕಪ್ಪೆಂದರೇನು? ಕಪ್ಪೆಂದರೇನು ಎಂದಾದರೂ ಹೇಳು. ನೀನೆಂತ ಹುಚ್ಚ ಹುಡುಗನೋ, ನಿನಗೆ ಕಪ್ಪೆಂದರೆ ಗೊತ್ತಿಲ್ಲ, ಬಿಳುಪೆಂದರೆ ಗೊತ್ತಿಲ್ಲ, ನಿನಗೆ ಹೇಗೆ ಹೇಳಲಿ? ಹತ್ತಿರದಲ್ಲೇ ಒಂದು ಕೊಕ್ಕರೆ ನಿಂತಿತ್ತು. ಬೆಳ್ಳನೆಯ ಕೊಕ್ಕರೆ. ಅದನ್ನು ಹಿಡಿದು ತಂದ. ಏಯ್ ನೋಡು, ಈ ಕೊಕ್ಕರೆಯಂತೆ ಬೆಳ್ಳಗಿನ ಪಾಯಸ. ಪಾಪ ಕುರುಡ ಏನು ನೋಡುತ್ತಾನೆ? ಕಣ್ಣಂತೂ ಇಲ್ಲ. ಕೈಯಿಂದಲೇ ಕೊಕ್ಕರೆಯನ್ನು ನೇವರಿಸಿದ. ಓ, ನನಗೀಗ ಗೊತ್ತಾಯಿತು, ಬಿಳುಪೆಂದರೆ ಮೃದು ಮೃದುವಾಗಿರುತ್ತದೆ. ಏ ದಡ್ಡ, ಮೃದುವಾಗಿರಲಿ ಒರಟಾಗಿರಲಿ ಅದಕ್ಕೂ ಬಿಳುಪಿಗೂ ಏನು ಸಂಬಂಧ? ಬಿಳಿ ಎಂದರೆ ಬಿಳಿ ಅಷ್ಟೇ. ಅಲ್ಲಣ್ಣ, ನೀನು ಈ ಹಕ್ಕಿಯಂತೆ ಬಿಳುಪು ಎಂದೆಯಲ್ಲ. ನಾನೇನು ಕೈಯಿಂದ ತಡವರಿಸಿ ನೋಡಿದೆ, ಇದು ಬಹಳ ಮೃದುವಾಗಿದೆ. ಆದರೆ ನೀನೀಗ ಬಿಳುಪು ಮೃದುವಲ್ಲ ಎನ್ನುತ್ತಿ. ಹಾಗಾದರೆ ನೀನು ಹೇಳುವ ಬಿಳಿ ಎಂದರೇನು? ಅಯ್ಯೋ, ಗಮನ ಕೊಟ್ಟು ನೋಡು, ತಿಳಿದುಕೋ, ನಿನ್ನ ಬುದ್ಧಿಯನ್ನು ಉಪಯೋಗಿಸು. ಇದರಂತೆಯೇ ಅಚ್ಚ ಬಿಳಿಯಾಗಿರುತ್ತದೆ ಪಾಯಸ. ಸ್ವಲ್ಪ ಇರು, ಮತ್ತೊಮ್ಮೆ ನೋಡುತ್ತೇನೆ. ಮತ್ತೆ ತನ್ನ ಕೈಯಿಂದ ಆ ಕೊಕ್ಕರೆಯನ್ನು ತಡವುತ್ತಾ ಹೋದ. ಈ ಬಾರಿ ಕೊಕ್ಕಿನಿಂದ ಆರಂಭಿಸಿ ಪುಕ್ಕದವರೆಗೆ ತಡವುತ್ತಾ ಹೋದ. ಓ, ಈಗ ಗೊತ್ತಾಯಿತು, ಬಿಳುಪೆಂದರೆ ಡೊಂಕು ಡೊಂಕಾಗಿರುತ್ತದೆ. ಎಂದರೆ ನೀನು ತಿಂದ ಪಾಯಸ ಸಹ ಅಂಕುಡೊಂಕಾಗಿಯೇ ಇದ್ದಿತಲ್ಲವೇ ಎಂದ. ಅವನೇನು ಮಾಡುತ್ತಾನೆ ಪಾಪ, ಹುಟ್ಟು ಕುರುಡನಲ್ಲವೇ, ಕಣ್ಣೇ ಇಲ್ಲದವನು, ಬಣ್ಣವನ್ನೇನು ತಿಳಿದಾನು? ಇದೇ ರೀತಿ ಯಾವ ವ್ಯಕ್ತಿಗೆ ವ್ಯಕ್ತಿಗಳಿಗೆ ಪ್ರಜ್ಞೆಯೇ ಜಾಗೃತವಾಗಿಲ್ಲವೋ ಅವರಿಗೆ ನಮ್ಮ ಶರೀರದಲ್ಲಿ ಏನು ನಡೆಯುತ್ತಿದೆ ಎಂದು ಹೇಗೆ ತಾನೇ ಗೊತ್ತಾಗುತ್ತದೆ? ಆದ್ದರಿಂದಲೇ ನಾವೀಗ ಈ ಅರಿವಿನ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ. ಆಗ ನಮ್ಮ ಅನುಭವಕ್ಕೆ ಬರತೊಡಗುತ್ತದೆ. ಇದು ಕೇವಲ ಕಣ್ಣಿನಿಂದ ನೋಡಿದ್ದಾಗಲಿ ಕಿವಿಗಳಿಂದ ಕೇಳಿದ್ದಾಗಲಿ ಆಗಿರದೆ ಇದು ಅನುಭವ ಮಾಡಿಕೊಳ್ಳಬೇಕಾದ ವಿಚಾರ. ಈಗಾಗಲೇ 2 ದಿನಗಳು ಸಾಧನೆ ಮಾಡಿದ್ದಾಗಿದೆ. ನಾಳೆ ಸಹ ಸಾಧನೆ ಮಾಡಲಿರುವುದು ಈ ಅರಿಯುವ ಸಾಮರ್ಥ್ಯವನ್ನು ಗಳಿಸಿಕೊಳ್ಳಲೆಂದೇ. ಈ ಶರೀರದ ಮೇಲೆ, ಈ ಶರೀರದಲ್ಲಿ ಏನೇನಾಗುತ್ತಿದೆ ನೋಡು. ಎಲ್ಲೋ ಬಿಸಿ ಬಿಸಿಯಾಗುತ್ತಿದೆ, ಎಲ್ಲೋ ತಣ್ಣ ತಣ್ಣಗೆ ಆಗುತ್ತಿದೆ, ಎಲ್ಲೋ ದಡಗುಟ್ಟಿದಂತೆ, ಎಲ್ಲೋ ಅದುರಿದಂತೆ. ಇದನ್ನು ನಾವು ಅನುಭವದ ಮುಖಾಂತರ ಅರಿತರೆ ಸರಿಯಾದ ಅರಿವಾಗುತ್ತದೆ. ಇಲ್ಲದಿದ್ದರೆ ಕೇವಲ ಕೇಳಿದ ಜ್ಞಾನವೇ, ಶ್ರುತಮಯ ಪ್ರಜ್ಞೆಯಷ್ಟೇ. ನಾವೇ ಊಹಿಸಿಕೊಳ್ಳುತ್ತೇವೆ. ಈ ಊಹೆ ಸೊಟ್ಟ ಸೊಟ್ಟಗಿರುತ್ತದೆ, ಯಾವಾಗಲೂ ನೇರವಾದ ಅನುಭವವಲ್ಲ. ಸೊಟ್ಟಗಿನ ವಿಷಯವನ್ನು ಊಹಿಸದೆ ಸತ್ಯವನ್ನರಿಯಬೇಕಾದರೆ ಅನುಭವ ಮಾಡಿಕೊಳ್ಳಲೇಬೇಕು. ಆದ್ದರಿಂದ ನಾವು ಹೇಳಿದಂತೆ ಬಹಳ ಬುದ್ಧಿವಂತಿಕೆಯಿಂದ ಅರಿತು ಕೆಲಸ ಮಾಡಬೇಕಿದೆ. ಉಸಿರಾಟದ ಗಮನದ ಮೇಲೆ ಕೆಲಸ ಮಾಡುತ್ತಿದ್ದರೆ ಉಸಿರಾಟವನ್ನೇ ಅರಿಯಬೇಕಿದೆ. ಇನ್ನೇನೇ ವಿಷಯ ಅಡ್ಡ ಬಂದರೂ ಬೇಡಬೇಡ, ನಾನು ಉಸಿರನ್ನೇ ಅರಿಯಬೇಕಿದೆ. ಈ ಘಳಿಗೆಯ ಸತ್ಯ ಏನೆಂದು ತಿಳಿಯಲು ಉಸಿರನ್ನೇ ನೋಡಬೇಕಿದೆ. ಈ ಕ್ಷಣದ ಸತ್ಯವೆಂದರೆ ಉಸಿರು ಬರುತ್ತಿದೆ, ಹೋಗುತ್ತಿದೆ, ಉಳಿದದ್ದೇನೂ ಬೇಡ. ಮತ್ತೆ ಮುಂದೆಯೇನು? ಈ ಉಸಿರು ಎಡಹೊಳ್ಳೆಯಿಂದ ಓಡಾಡುತ್ತಿದೆಯೋ ಬಲಹೊಳ್ಳೆಯಿಂದ ಓಡಾಡುತ್ತಿದೆಯೋ, ಇದನ್ನೇ ಗಮನಿಸುತ್ತಿದ್ದೇವೆ. ಉಸಿರು ಸ್ವಲ್ಪ ಉದ್ದವಾಗಿದೆ, ನಿಜ ಸ್ವಲ್ಪ ಉದ್ದವಾಗಿದೆ. ಮೊಟಕಾಗಿದ್ದರೆ ನಿಜ ಸ್ವಲ್ಪ ಮೊಟಕಾಗಿದೆ. ಈಗ ನೋಡಿಲ್ಲಿ, ಇದು ಎಲ್ಲಿ ಮುಟ್ಟುತ್ತಿದೆ? ಮೂಗಿನ ಒಳಗಡೆ ಗೋಡೆಗಳನ್ನು ಎಲ್ಲೋ ಮುಟ್ಟುತ್ತಿದೆ, ಅಥವಾ ಮೂಗಿನ ಹೊರ ಉಂಗುರಗಳನ್ನು ಎಲ್ಲೋ ಮುಟ್ಟುತ್ತಿದೆ, ಅಥವಾ ಮೂಗಿನಡಿ ಮೇಲ್ತುಟಿಯ ಮೇಲ್ಭಾಗದಲ್ಲಿ ಎಲ್ಲೋ ಮುಟ್ಟುತ್ತಿದೆ. ನೋಡು, ಮುಟ್ಟುತ್ತಿದೆಯಲ್ಲ. ಹೌದು, ಮುಟ್ಟುತ್ತಿದೆ. ಹೀಗೆ ಈಗ ಗಮನವಿರಿಸಿ ನೋಡಿ ತಿಳಿಯುತ್ತಿದ್ದೇವೆ. ಮೊದಲಿನಿಂದಲೂ ಮುಟ್ಟುತ್ತಲೇ ಬಂದಿದೆ, ಆದರೆ ನಾವು ಗಮನ ಕೊಡುತ್ತಿರಲಿಲ್ಲ. ಯಾವಾಗಲೂ ಗಮನವಿಟ್ಟು ಇದನ್ನು ಅರಿಯುವ ಕೆಲಸವನ್ನೇ ಮಾಡಿಲ್ಲ. ಈಗ ಪ್ರಯತ್ನ ಮಾಡಿ ಇದನ್ನು ಅರಿಯುತ್ತಿದ್ದೇವೆ. ಮುಟ್ಟುತ್ತಿದೆ. ಮತ್ತೆ ಈಗ ನಿಧಾನವಾಗಿ ಈ ಸ್ಪರ್ಶದ ಜೊತೆಗೆ ಇನ್ನೂ ಏನೇನೋ ಆಗುತ್ತಿದೆಯಲ್ಲ. ನೋಡು, ಎಲ್ಲಿ ಮುಟ್ಟುತ್ತಿದೆಯೋ ಅಲ್ಲಿ ಸ್ವಲ್ಪ ನವೆಯ ಅನುಭವವಾಗತೊಡಗಿದೆ. ಕೆಲವರಿಗೆ ತುರಿಕೆ ಆಗಬಹುದು, ಕೆಲವರಿಗೆ ಜುಮ್ ಜುಮ್ ಎಂದ ಹಾಗೆ, ಕೆಲವರಿಗೆ ದಡದಡನೆ ಬಡಿದ ಹಾಗೆ, ಕೆಲವರಿಗೆ ಅದುರಿದ ಹಾಗೆ, ಕೆಲವರಿಗೆ ಭಾರ ಭಾರವಾದಂತೆ, ಲೆಕ್ಕವಿಲ್ಲದಷ್ಟು ಏನೇನೋ ಅನುಭವಗಳು ಆಗುತ್ತಲೇ ಇರುತ್ತವೆ. ಇವು ನಿಜವಾಗಿ ಆಗುತ್ತಿರುತ್ತವೆ. ಈ ಶರೀರದಲ್ಲಿ ಎಷ್ಟು ಬಗೆಯ ಅನುಭವಗಳಾಗುತ್ತವೆ? ನಾವು ಯಾವಾಗಲೂ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿಲ್ಲ. ಈಗಿನ್ನು ಇದನ್ನು ಅರಿಯುವ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ. ನಮ್ಮ ಅರಿಯುವ ಸಾಮರ್ಥ್ಯವನ್ನು, ಅರಿಯುವ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ. ಈ ಕಣ್ಣನ್ನು, ಅರಿವಿನ ಕಣ್ಣನ್ನು ತೆರೆಯಲು ಶ್ರಮಪಡುತ್ತಿದ್ದೇವೆ. ಇದರಿಂದ ನಾವು ನೋಡಲು ಯೋಗ್ಯರಾಗುತ್ತೇವೆ, ಎಂದರೆ ಅನುಭವಕ್ಕೆ ತಂದುಕೊಳ್ಳಲು ಸಮರ್ಥರಾಗುತ್ತೇವೆ. ಮತ್ತು ಈ ಸತ್ಯವನ್ನು ಯಾರು ಹೆಚ್ಚು ಚೆನ್ನಾಗಿ ತಿಳಿಯುತ್ತಾರೋ ಮುಂದೆ ಸಾಧನೆಯು ಅಷ್ಟೇ ಚೆನ್ನಾಗುತ್ತಾ ಹೋಗುತ್ತದೆ. ನಾಳೆ ನಾವು ವಿಪಶ್ಯನ ಸಾಧನೆಯನ್ನು ಆರಂಭಿಸಿ ಪ್ರಜ್ಞೆಯನ್ನು ಜಾಗೃತ ಮಾಡಿ ಇಡೀ ಶರೀರದಲ್ಲಿ ಏನಾಗುತ್ತಿದೆ, ಹೇಗಾಗುತ್ತಿದೆ ಎಂಬುದನ್ನು ಅನುಭವದಿಂದ ಚೆನ್ನಾಗಿ ತಿಳಿಯುತ್ತೇವೆ. ಇದು ಕೇವಲ ಕೇಳಿದ ಜ್ಞಾನ ಮಾತ್ರವಲ್ಲ, ಓದಿ ತಿಳಿದದ್ದಲ್ಲ. ಮೊದಲು ಕೇಳುತ್ತೇವೆ, ಬುದ್ಧಿಯ ಮುಖಾಂತರ ತಿಳಿಯುತ್ತೇವೆ ಮತ್ತು ಸಾಧನೆ ಮಾಡುತ್ತೇವೆ. ಮತ್ತೆ ಸಾಧನೆ ಮಾಡುತ್ತಾ ಮಾಡುತ್ತಾ ಅನುಭವವಾಗತೊಡಗುತ್ತದೆ. ಈ ದಿನದ ಸಾಧನೆಯನ್ನು ಮುಂದುವರಿಸಬೇಕು. ಕೇವಲ ಇಷ್ಟೇ ಕ್ಷೇತ್ರದಲ್ಲಿ ಮೊದಲು ನಾವು ಇಡೀ ಮೂಗಿನಲ್ಲಿ ಸಾಧನೆ ಆರಂಭಿಸಿದೆವು. ಮೂಗಿನೊಳಗೆ, ಮೂಗಿನ ಮೇಲ್ಗಡೆ, ಮೂಗಿನ ಕೆಳಗೆ, ಈ ತ್ರಿಕೋಣ ಭಾಗದಲ್ಲಿ, ಈ ತ್ರಿಕೋಣ ಭಾಗದಲ್ಲಿ ಎಲ್ಲಿ ಯಾವ ಸಂವೇದನೆಯಾಗುತ್ತಿದೆ? ಈ ದಿನ ರಾತ್ರಿ ಮತ್ತು ನಾಳೆ ಬೆಳಿಗ್ಗೆಯಿಂದ ಈ ತ್ರಿಕೋಣ ಭಾಗವನ್ನು ಚಿಕ್ಕದು ಮಾಡಿಕೊಳ್ಳುತ್ತೇವೆ. ಮೇಲ್ತುಟಿಯ ಮೇಲ್ಭಾಗದಿಂದ ಹಿಡಿದು ಮೂಗಿನ ದ್ವಾರಗಳವರೆಗೆ, ಎಂದರೆ ಕೇವಲ ಮೀಸೆಯ ಭಾಗದಷ್ಟು. ಇಲ್ಲಿ ಏನಾಗುತ್ತಿದೆ? ಜಾಗ ಎಷ್ಟು ಸಣ್ಣದಾಗುತ್ತದೋ, ಅನುಭವಕ್ಕೆ ತಂದುಕೊಳ್ಳುವ ಸ್ಥಳ ಎಷ್ಟು ಸಣ್ಣದಾಗುತ್ತದೋ ಮತ್ತು ಅಲ್ಲಿ ಏನಾಗುತ್ತಿದೆ ಎಂದು ಎಡೆಬಿಡದೆ ಬಹಳ ಸಮಯದವರೆಗೆ ಅರಿಯಲು ಯತ್ನಿಸುತ್ತಿದ್ದರೆ ಮನಸ್ಸು ಬಹಳ ಸೂಕ್ಷ್ಮವಾಗುತ್ತದೆ, ಶಾರ್ಪ್ ಆಗುತ್ತದೆ, ಬಹಳ ತೀಕ್ಷ್ಣವಾಗುತ್ತದೆ, ಬಹಳ ಸಂವೇದನಶೀಲವಾಗುತ್ತದೆ. ಹಾಗಾದಾಗ ಇಡೀ ಶರೀರದಲ್ಲಿ ಏನಾಗುತ್ತಿದೆ ಎಂದು ಬಹಳ ಸ್ಪಷ್ಟವಾಗಿ ತಿಳಿಯತೊಡಗುತ್ತದೆ. ಮತ್ತು ಹೀಗೆ ಅರಿವಾಗತೊಡಗಿತೆಂದರೆ ನಮ್ಮ ಇಡೀ ಪ್ರಪಂಚವೇ ಬದಲಾಗತೊಡಗುತ್ತದೆ, ನಮ್ಮ ಸ್ವಭಾವ ಬದಲಾಗತೊಡಗುತ್ತದೆ, ಧರ್ಮದಲ್ಲಿ ಪರಿಪುಷ್ಟರಾಗುತ್ತಾ ಹೋಗುತ್ತೇವೆ. ಇದಕ್ಕಾಗಿಯೇ ಬಂದಿದ್ದೇವಲ್ಲ. ಧರ್ಮದಲ್ಲಿ ಬೆಳೆಯಬೇಕಾದರೆ, ಇಷ್ಟು ಸಣ್ಣ ವಯಸ್ಸಿಗೆ ನೀವು ಧರ್ಮದಲ್ಲಿ ಬೆಳೆದಿರೆಂದರೆ ಜೀವನವಿಡೀ ಸುಖದಲ್ಲಿರುತ್ತೀರಿ, ಬಹಳ ಒಳ್ಳೆಯ ಬದುಕು ನಿಮ್ಮದಾಗುತ್ತದೆ. ಆದ್ದರಿಂದಲೇ ನೀವು ಧರ್ಮದಲ್ಲಿ ಹೇಗೆ ಪರಿಪುಷ್ಟರಾಗಬೇಕೆಂದು ತಿಳಿಯಲೆಂದೇ ಈ ವಿದ್ಯೆಯನ್ನು ಕಲಿಯಲು ಬಂದಿದ್ದೀರಿ. ಆದ್ದರಿಂದ ಬಹಳ ಮನಸ್ಸಿಟ್ಟು ಕೆಲಸ ಮಾಡಬೇಕಾಗಿದೆ, ಬಹಳ ನಿಷ್ಠೆಯಿಂದ ಕೆಲಸ ಮಾಡಬೇಕಾಗಿದೆ, ಎಡೆಬಿಡದೆ ಸತತವಾಗಿ ಸಾಧನೆ ಮಾಡಬೇಕಾಗಿದೆ. ಫಲ ಸಿಕ್ಕಿಯೇ ಸಿಕ್ಕುತ್ತದೆ, ಬಹಳ ಯಶಸ್ಸು ಸಿಗುತ್ತದೆ, ಬಹಳ ಕಲ್ಯಾಣವಾಗುತ್ತದೆ, ಬಹಳ ಮಂಗಳವಾಗುತ್ತದೆ, ಬಹಳ ಮಂಗಳವಾಗುತ್ತದೆ. ಎಲ್ಲರಿಗೂ ಕಲ್ಯಾಣವಾಗಲಿ, ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರಿಗೂ ಮಂಗಳವಾಗಲಿ.
ಭವತು ಸರ್ವಮಂಗಲಂ, ಭವತು ಸರ್ವಮಂಗಲಂ, ಭವತು ಸರ್ವಮಂಗಲಂ. ಸುಖಿ ಹೋ, ಸುಖಿ ಹೋ, ಸುಖಿ ಹೋ.
ಸುಖಿಯಾಗಿರಿ, ಸುಖಿಯಾಗಿರಿ, ಸುಖಿಯಾಗಿರಿ.
सबका मंगल, सबका मंगल, सबका मंगल होए रे, तेरा मंगल, तेरा मंगल, तेरा मंगल होए रे, जन जन मंगल, जन जन मंगल, जन जन सुखिया होए रे, सबके मन प्रज्ञा जग जाए, सबके मन प्रज्ञा।